ತಲೆಯ ಮೇಲಿಟ್ಟುಕೊಂಡು ಮಂಗಳಾರತಿ ಮಾಡ್ತಾ ಇದ್ವು. ವಿಷಯಕ್ಕೆ ಯಾಕೆ ಪ್ರಾಧಾನ್ಯತೆ ಇಲ್ಲ, ಭಾಷೆಗೆ ಮಾತ್ರ ಪ್ರಾಧಾನ್ಯತೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇನ್ನ ಹೇಳ್ತಾರೆ, ಚಂದ್ರಶತಾನನ ಕುಂದ ಸುಹಾಸ ವಂದಿತ ದೈವತ ಆನಂದ ಸಂಪೂರ್ಣ ಎಂದೆಂದು ಬಿಡದೆ ಅಮ್ಮ ಸಲಹುತಿಪ್ಪ. ಭಗವಂತ ನಮ್ಮೊಳಗೆ ನಿಂತು ನಮ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ಹೇಗಿದ್ದಾನೆ ಈತ? ಚಂದ್ರಶತ ಆನನ ಕುಂದ ಸುಹಾಸ, ಆತನ ಮುಖದಲ್ಲಿ ಕಾಣುವ ನಗು ಹೇಗಿದೆ ಅಂದ್ರೆ, ನೂರಾರು ಚಂದ್ರರು ಏಕಕಾಲದಲ್ಲಿ ಬೆಳಗಿದರೆ ಆ ಬೆಳದಿಂಗಳಂತೆ ಇದೆ ಆತನ ಮುಖದ ನಗು ಕಾಂತಿ. ಅಂತ ಸ್ವಾಮಿ ಆನಂದ ಸಂಪೂರ್ಣ ನಮ್ಮನ್ನು ಬಿಡದೆ ಸಲಹುತ್ತಾ ಇದ್ದಾನಯ್ಯ. ಎಂದು ಕೊಂಡಾಡಿ ಪರಮ ಭಕ್ತಿಯಿಂದಲೇ ನಮಿಸಿ ಎನ್ನಿಂದಲೇ ಪ್ರೀತನಾಗು ಎಂದು ಬೇಡೆ. ಇಂದಿರಾಪತಿ ತನ್ನ ಪರಿವಾರ ಸಹಿತ ನಿಂದು ತೃಪ್ತನಾಹ ಬಕುತೆ ಪಾಶದಿಂದ ಕಟ್ಟಿಸಿ ಕೊಂಬುವನು ಸ್ವತಂತ್ರ ಪುರುಷನಾಗೆ. ಭಗವಂತ ಸ್ವತಂತ್ರ ಪುರುಷ, ಆದರೆ ಈ ರೀತಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮಲ್ಲಿ ಭಕ್ತಿಯನ್ನ ಹುಟ್ಟಿಸಿ ಆ ಭಕ್ತಿಗೆ ವಶನಾಗಿ ತಾನೇ ಒಳಿತಾನಪ್ಪ ಅಂತ ಹೇಳ್ತಾ ಇದ್ದ. ಮಂದಾತನವ ಬಿಟ್ಟು ಇದನ್ನೇ ಗ್ರಹಿಸು ಕಂದರ್ಪ ಕೋಟಿ ರೂಪ ಗುರು ವಿಜಯ ವಿಠಲರೇಯ ಬಂಧು ನಿನಿಪ ಭಕುತ ನಿಕರಕ್ಕೆಲ್ಲ. ಭಕ್ತರಿಗೆಲ್ಲ ಸ್ವಾಮಿ ಬಂಧುವಾಗಿದ್ದಾನೆ, ಎಲ್ಲರ ಶರೀರ ಸುತ್ತು ಇದ್ದು ಹೊತ್ತುಕೊಂಡು ತಿರುಗಿ ತಿರುಗಿ ಉದ್ಧಾರ ಮಾಡುತ್ತಾ ಇದ್ದಾನೆ ಅಂತ ಹೇಳುತ್ತಾ, ಹಾಗಾದ್ರೆ ಇನ್ನೊಂದು ಲೋಕ ಯಾವುದು ಪರಿಚಯ ಆಯಿತು? ಕಂಠದಲ್ಲಿ ಜನೋ ಲೋಕ, ಹದಿನಾರು ದಳದ ಕಮಲ, ಅಲ್ಲಿ ಹದಿನಾರು ಚಂದ್ರಕಲಾಭಿಮಾನಿ ದೇವತೆಗಳು, ಶೇಷದೇವರು ಪೂಜೆ ಮಾಡುವುದು ಲಕ್ಷ್ಮೀ ನಾರಾಯಣರನ್ನು ಅಂತ ಇಷ್ಟು ಚಿಂತನೆ ಆಯಿತು. ಇನ್ನ ಅಲ್ಲಿಂದ ಚೂರು ಕಳಗಿಡುತ್ತಾರೆ. ಮಹರ್ಲೋಕ ಎಲ್ಲಿದೆ ಅಂದ್ರೆ, ಎದೆ ಇದು ಎದೆಯ ಮೇಲ್ಭಾಗ ಉರಸ್ಸು, ಚೂರು ಎಲ್ಲಿನಂತೆ ಮುಟ್ಟಿದಾಗ ನಿಮಗೆ ತಗಲುತ್ತೆ ಅದು ಉರಸ್ಸು. ಆ ಉರಸ್ಸಿನಲ್ಲಿ ಹೇಳುತ್ತಾರೆ, ಉರದಲ್ಲಿ ದ್ವಾದಶ ದಳಪದುಮ ಉಂಟು, ಹನ್ನೆರಡು ದಳಪದುಮ ಉಂಟು, ಕರೆಸುವುದು ಇದನ್ನೇ ಮಹರ್ಲೋಕವು ಎಂದು. ಇದನ್ನೇ ಮಹರ್ಲೋಕ ಅಂತ ಕರೀತಾರೆ. ಅಲ್ಲಿ ಭಗವಂತನ ರೂಪಗಳಿವೆ ಅಂದ್ರು. ಹನ್ನೆರಡು ದಳಗಳಿಗೂ ಹನ್ನೆರಡು ಭಗವದ್ ರೂಪಗಳು ಯಾವುದು? ಶಕ್ತಿ, ಶಕ್ತ್ಯಾತ್ಮನೇ ನಮಃ, ಪ್ರತಿಷ್ಠಾತ್ಮನೇ ನಮಃ, ಹೌದಾ, ಸ್ಫೂರ್ತ್ಯಾತ್ಮನೇ ನಮಃ, ಸಂವಿದಾತ್ಮನೇ ನಮಃ, ಮತಿ, ಕಾಲ, ನಿಯತಿ ಮೊದಲಾದ ಹನ್ನೆರಡು ರೂಪಗಳಿವೆ. ಹರಿನಾಮಕ ಮಿಕ್ಕ ಭಗವದ್ ರೂಪಗಳು ಮಿರುಗುತ್ತಿವೆ ನೋಡು ಭೇದಗಳಿಲ್ಲದರೆ. ಇಲ್ಲಿ ಯಾರು ನಿಂತಿರೋದು ಅಂದ್ರೆ, ಪುರವೈರಿತನ್ನ ನಿಜ ಸತಿ ಸಹಿತದಲ್ಲಿ ರುದ್ರದೇವರು ನಿಂತಿದ್ದಾರೆ ಈ ಮಹರ್ಲೋಕದಲ್ಲಿ. ಪರಮ ಭಕ್ತಿಯಿಂದ ವಾಲ್ಗೈಸುತ್ತಲಿಹನು ಸುರಪತಿ ಮಿಕ್ಕಾದ ದಿವಿಜರ ಸಂಘವನ್ನು ಪರಿಶೋಧಗಳಿಂದ ಪೂಜೆಯ ಮಾಡುವರು. ದೇವತೆಗಳೆಲ್ಲ ನಿಂತು ಭಗವಂತನ ಪೂಜಾ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದ್ರೆ ನಮಗೆ ಫಲ ಕೊಡ್ತಾರೆ, ಇಲ್ಲ ಅವರ ಪಾಡಿಗೆ ಅವರು ಮಾಡಿಕೊಂಡು ಹೋಗ್ತಾ ಇರ್ತಾರೆ, ನಮ್ಮ ಪಾಡಿಗೆ ನಾವು ನಮ್ಮ ಜೀವನದಲ್ಲಿ ಇರ್ತೇವೆ. ಅದನ್ನು ಹೇಳ್ತಾ ಇದ್ದಾರೆ. ನರನೇ ಈ ಪರಿ ತಿಳಿದು ಕರವ ಮುಗಿದು ನಮಿಸಿ ಪರಿತೃಪ್ತಿಯನೈದು ನೀನಿತ್ತರಸದಿಂದ ಪರಿಪೂರ್ಣನಾದರೂ ಭಕ್ತರ ವಶನಾಗಿ ಸ್ವೀಕರಿಸುವನು ಬಿಡದೆ ನಿತ್ಯ ತೃಪ್ತನಾಗೆ. ಭಗವಂತ ನಿತ್ಯ ತೃಪ್ತ, ಆದರೂ ಕೂಡ ನಮ್ಮ ಭಕ್ತಿಗೆ ವಶನಾಗಿ ಸ್ವೀಕಾರ ಮಾಡಿಬಿಡುತ್ತಾನೆ. ಪರಿಪೂರ್ಣ ಮೂರುತಿ ಗುರು ವಿಜಯ ವಿಠಲರೇಯ ಸಾರ ಹೃದಯ ನೋಡಿ ಸ್ವೀಕೃತನಾಗುವ. ನಮ್ಮ ಭಕ್ತಿಯ ಸಾರವನ್ನು ನೋಡಿ ವಿಶೇಷವಾಗಿ ಸ್ವೀಕಾರ ಮಾಡುತ್ತಾನೆ. ಹಾಗಾದರೆ ಇನ್ನೊಂದು ಲೋಕ ಉರಸ್ಸು, ಉರಸ್ಸಿನಲ್ಲಿ ಹನ್ನೆರಡು ದಳ ಕಮಲ, ಅಲ್ಲಿ ಮಹರ್ಲೋಕ, ರುದ್ರದೇವರಿದ್ದಾರೆ, ಭಗವಂತನ ಹನ್ನೆರಡು ರೂಪಗಳು ಇವೆ, ಮಧ್ಯದಲ್ಲಿ ನರಸಿಂಹ ರೂಪವನ್ನ ವಿಶೇಷವಾಗಿ ರುದ್ರದೇವರು ಪೂಜಾ ಮಾಡುತ್ತಾರೆ. ಇದಕ್ಕಿಂತ ಚೂರು ಕಲೆಗೆಡದರೆ ಹೃದಯ ಪ್ರಾಂತ. ಸ್ವಲ್ಪ ದೊಡ್ಡ ವಿಸ್ತಾರವಾದ ಹೇಳ್ತಾ ಇದ್ದಾರೆ. ಹೃದಯದಲ್ಲಿ ಅಷ್ಟ ದಳದ ಪದುಮ ಉಂಟು, ಉದಯಾದಿತ್ಯ ವರ್ಣಾದಂತಿಪ್ಪದೋ. ಹೃದಯದಲ್ಲಿ ಅಷ್ಟದಳದ ಕಮಲ ಇದೆ. ಹೇಗಿದೆ? ಉದಯಿಸುವ ಸೂರ್ಯನ ಬಣ್ಣದಂತಿದೆ. ಇದನೇ ವೇಶ್ವರ್ಲೋಕ ಎಂಬುವರು ಜ್ಞಾನಿಗಳು ತ್ರಿದಶಾಧಿಪತಿಯಾದ ಇಂದ್ರ ಮಿಕ್ಕ ಆದಿತೇಯರಿಂದ ಪೂಜೆಯ ಗುಂಬುವನು ಮೋದ ಸಾಂದ್ರನು ಲಕುಮಿ ನಾರಾಯಣ. ಲಕ್ಷ್ಮೀ ನಾರಾಯಣ ದೇವರಿದ್ದಾರೆ, ಇಂದ್ರಾದಿ ದೇವತೆಗಳಿಂದ ಪೂಜೆ ತಗೊಳ್ಳುತ್ತಾರೆ. ಸ್ವರ್ಗಲೋಕ ಅಧಿಪತಿ ಇಂದ್ರದೇವರು, ಅವರೇ ಇಲ್ಲಿ ಪ್ರಧಾನವಾಗಿ ಪೂಜೆ ಮಾಡುವುದು. ಇನ್ನ ಈ ಎಂಟು ದಳಗಳಿಗೆ ಯಾರ್ಯಾರಿದ್ದಾರೆ? ಎಂಟು ದಿಕ್ಪಾಲಕರಿದ್ದಾರೆ, ಎಂಟು ದಿಕ್ಪಾಲಕ ದೇವತೆಗಳು. ಪೂರ್ವದಲ್ಲಿ ಇಂದ್ರ, ಅಗ್ನಿಯಲ್ಲಿ ಅಗ್ನಿ, ದಕ್ಷಿಣದಲ್ಲಿ ಯಮಧರ್ಮರಾಜ, ನೈಋತ್ಯದಲ್ಲಿ ನಿರ್ವೃತ್ತಿ, ಪಶ್ಚಿಮದಲ್ಲಿ ವರುಣ, ವಾಯುವ್ಯದಲ್ಲಿ ಪ್ರಭಾವಾಯುಗಳು, ಉತ್ತರದಲ್ಲಿ ಕುಬೇರ, ಈಶಾನ್ಯದಲ್ಲಿ ರುದ್ರದೇವರು, ಮೇಲೆ ಬ್ರಹ್ಮವಾಯುಗಳು, ಕೆಳಗೆ ಶೇಷಕಾಮರು. ಇಷ್ಟು ಜನ ನಿಂತಿದ್ದಾರೆ. ಇದರಲ್ಲಿ ಕೂಡ ಹೇಳ್ತಾರೆ ವಿಶಿಷ್ಟ ರೂಪಗಳಿವೆ. ಹೇಳ್ತಾರೆ ಆದಿ ಮೂರುತಿ ನಾರಾಯಣ ರೂಪ ಇಲ್ಲಿ ನಿಂತಿದೆ. ಕೇಶವಾದಿ ಚತುರ ದ್ವಿದಶ, ಚತುರ ದ್ವಿದಶ, ದ್ವಿದಶ ಅಂದ್ರೆ ಇಪ್ಪತ್ತು, ಚತುರ ನಾಲ್ಕು, ಇಪ್ಪತ್ತು ನಾಲ್ಕು ರೂಪಗಳು. ಮತ್ಸ್ಯಾದಿ ರೂಪವು, ಮತ್ಸ್ಯ ಮೊದಲಾದ ಹತ್ತು ರೂಪಗಳು ಇಲ್ಲಿ ನಿಂತಿವೆ. ನಿಕ್ಕ ವರ್ಣ ಪ್ರತಿಪಾದನ ರೂಪ, ವರ್ಣಗಳಿಂದ ಅಂದ್ರೆ ಹೃದಯದಲ್ಲಿ ಅಷ್ಟದಳ ಕಮಲ, ಆ ಕಮಲ ಮಧ್ಯದಲ್ಲಿ ಐವತ್ತೊಂದು ಕೇಸರ, ಆ ಐವತ್ತೊಂದು ಕೇಸರಕ್ಕೆ ಭಗವಂತನ ಐವತ್ತೊಂದು ರೂಪ ನಿಂತಿದೆ. ಯಾವುದು? ಅಂ ಅಜಾಯ ನಮಃ, ಕ್ಷಂ ನರಸಿಂಹಾಯ ನಮಃ ಎಂಬವರೆಗೂ ಎಲ್ಲಾ ರೂಪಗಳು ನಿಂತಿವೆ. ಇದರ ವಿಷಯ ನಿಮಗೆ ಗೊತ್ತಾ? ಈ ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಯಾರಿಗೆ ಜಪ ಮಾಡಿದ್ದು ಪೂರ್ಣ ಫಲ ಬರಬೇಕೋ, ಯಾರಿಗೆ ಹೇಳಿದ ಮಂತ್ರದ ಪೂರ್ಣ ಫಲ ಬರಬೇಕೋ, ಮಾಡಿದ ಪಾರಾಯಣದ ಪೂರ್ಣ ಫಲ ಬರಬೇಕೋ, ಅದು ಸುಳಾದಿ ಆಗಲಿ ಮಂತ್ರವೇ ಆಗಲಿ, ಇದು ಗೊತ್ತಿರಬೇಕು. ಇದು ಗೊತ್ತಿಲ್ಲದಿದ್ದರೆ ಚೂರು ಫಲ ಬರುತ್ತಷ್ಟೆ. ಏನು ಗೊತ್ತಿರಬೇಕು ಅಂದರೆ ಈ ಭಗವಂತನ ರೂಪಗಳೇನಿವೆ, ಆ ಮೊದಲು ಕ್ಷ ಪರ್ಯಂತ ಇರತಕ್ಕಂಥ ರೂಪಗಳು ಹೃದಯ ಕಮಲದಲ್ಲಿವೆ. ಈ ರೂಪಗಳಿಗೆ ಹೆಸರೇನು ಅಂದರೆ ಅರ್ಕಲಿ. ಅರ್ಕ ಲಕಾರಕ್ಕೆ ಈಕಾರ ಇಟ್ಟರೆ ಲಿ, ಅರ್ಕಲಿ. ಯಾಕೆ ಅಂದ್ರೆ ಅರ್ಕೆ ಲೀನತ್ವ. ವಿಷಯ ಏನು? ನಾವು ಏನಾದರೂ ಜಪ ಮಾಡಬೇಕಾದರೂ, ಏನಾದರೂ ಪಾರಾಯಣ ಮಾಡಬೇಕಾದರೂ, ಮಾತಾಡಬೇಕಾದರೂ ವರ್ಣಗಳು ನಮ್ಮ ಬಾಯಿಯಿಂದ ಹೊರಡಬೇಕು. ಆ ವರ್ಣಗಳು ಎಲ್ಲಿಂದ ಹೊರಡುತ್ತೆ ಅಂದ್ರೆ ವರ್ಣಾಭಿಮಾನಿ ಭಗವದ್ ರೂಪಗಳು ಹೃದಯದಿಂದ ಹೊರಟು ನಾಲಿಗೆಗೆ ಬಂದು ಉಚ್ಚಾರ ಮಾಡಿಸಿ ಹೊರಗೆ ಬರುತ್ತೆ ಭಗವದ್ ರೂಪಗಳು. ನೋಡುವ ಕಣ್ಣಿದ್ರೆ ಮಾತಾಡುವವರ ಬಾಯಿಯಿಂದ ಭಗವದ್ ರೂಪಗಳು ಹೊರಗೆ ಹೋಗ್ತಾ ಇರೋದು ಕಾಣುತ್ತೆ ಅಂತಾರೆ. ಹಾಗಾದರೆ ಈ ರೂಪಗಳೆಲ್ಲ ಎಲ್ಲಿ ಹೋಗುತ್ತೆ ಅಂದರೆ ಸೂರ್ಯ ಮಂಡಲಕ್ಕೆ ಹೋಗಿಬಿಡುತ್ತೆ. ಸೀದಾ ಎಲ್ಲರೂ ಮಾತಾಡಿದ್ದು ಅಲ್ಲಿಗೆ ಹೋಗಿ ದೇವರಲ್ಲಿ ಐಕ್ಯ ಆಗಿ ತಿರುಗಿ ಹೊರಗೆ ಬಂದು ಮತ್ತು ನಮ್ಮ ಹೃದಯಕ್ಕೆ ಸೇರಿಬಿಡುತ್ತೆ ಐವತ್ತೊಂದು ರೂಪಗಳು, ಎಲ್ಲಾ ರೂಪಗಳು. ಹೀಗೆ ಚಿಂತನೆ ಮಾಡಿದರೇನೆ ಜಪ ಸಾರ್ಥಕ, ಹೀಗೆ ಚಿಂತನೆ ಮಾಡಿದರೇನೆ ಮಂತ್ರ ಸುಳಾದಿ ಎಲ್ಲ ಪಾರಾಯಣ ಸಾರ್ಥಕ. ಚಿಂತನೆ ಮಾಡಲಿಲ್ಲ, ಮಾಣಿಕವ ಕೊಟ್ಟು ಅಂಗಡಿಯೋಳ್ ಅಜೀವಾನ ಪಡೆದಂತೆ. ಒಂಚೂರು ಫಲ ಬರುತ್ತೆ ಅಂತ ಹೇಳ್ತಾರೆ. ಇದು ವಿಶೇಷವಾದ್ದು. ಏನಿದು ಈ ರೂಪಗಳು ಸೂರ್ಯನಲ್ಲಿ ಸೇರಿ ಮತ್ತು ತಿರುಗಿ ಬಂದು ಸೇರಿ ನಮ್ಮಲ್ಲಿ ಏನೀ ಪ್ರಯೋಗ ಅಂದರೆ ಹೇಳ್ತಾರೆ, ಭಗವಂತನದ್ದು ವರ್ಣಗಳಲ್ಲಿ ನಾವೇನು ಸ್ತೋತ್ರ ಹೇಳುತ್ತೇವೆ, ಮಂತ್ರಗಳು ಹೇಳ್ತಾ ಇರ್ತೇವೆ, ಜಪ ಮಾಡುತ್ತೇವೆ, ಆ ವರ್ಣಗಳು ಹೊರಡುತ್ತೆ, ಆ ರೂಪಗಳು. ಜೊತೆಗೆ ಮಂತ್ರದ ಅರ್ಥ, ಆ ಅರ್ಥ ರೂಪದ ಭಗವದ್ ರೂಪಗಳು ಹೊರಡುತ್ತೆ, ಹೊರಟು ದೇವರಲ್ಲಿ ಸೇರಿ ಪ್ರಸಾದ ರೂಪೇಣ ರೂಪಗಳು ನಮ್ಮಲ್ಲಿ ಸೇರುತ್ತೆ. ಆಗ ಗಾಯತ್ರಿ ಮಂತ್ರ ಜಪಿಸಿದ್ದಾಯಿತು, ದಿಯೋ ಯೋನ ಪ್ರಚೋದಯಾತ್ತಂತ ಆ ರೂಪಗಳು ಸೇರಿ ತಿರುಗಿ ಬಂದಾಗ ನಮ್ಮಲ್ಲಿ ಬುದ್ಧಿ ಪ್ರಚೋದನೆ ಆಗುತ್ತೆ ಈ ರೂಪಗಳಿಂದ. ಇದು ನಡೆಯುವಂತ ವ್ಯವಹಾರ ಅಲ್ಲ. ಇದೇನು ಹೊಸದಾಗಿದೆ, ದೇವರ ರೂಪಗಳು ಪ್ರಸಾದ ರೂಪಗಳು, ಹೋಗುವ ಕಾಲಕ್ಕೆ ಒಂದು ರೂಪ, ಬರುವ ಕಾಲಕ್ಕೆ ಒಂದು ರೂಪ. ಇದೆಲ್ಲಿ ಹೇಳಿದ್ದಾರೆ, ಹಂಪಿಗೆ ಬಂದರು ಸುರೇಂದ್ರ ತೀರ್ಥರು, ತುಳಸಿ ತುಂಬಾ ಇತ್ತು, ಈಗಲೂ ತುಂಬಾ ಇದೆ ಅಲ್ಲಿ ಹಂಪಿಯಲ್ಲಿ. ಆ ವನ ನೋಡಿದ ಕೂಡಲೇ ತುಳಸಿ ದಳಗಳೆಲ್ಲ ಕೃಷ್ಣಾರ್ಪಣ ಅಂದ್ರು. ವ್ಯಾಸರಾಜರಿತ್ತ ಪೂಜೆ ಕೂತಿದ್ರು, ಆಗಲೇ ಶಿಷ್ಯ ತುಳಸಿ ತಂದಿಟ್ಟ. ವ್ಯಾಸರಾಜ ನೋಡಿದ ಕೂಡಲೇ ಹೇಳಿದ್ರು, ಇದು ನಿರ್ಮಾಲ್ಯ ತುಳಸಿ ಅಂದ್ರು. ಅಲ್ಲ ಸ್ವಾಮಿ, ನಮಗೆ ನಿರ್ಮಾಲ್ಯ ಅಂದ್ರೆ ದೇವರ ಮೇಲೆ ಹಾಕಿದ್ರೇನೆ ನಿರ್ಮಾಲ್ಯ, ಹಾಗೆ ಗಿಡದಿಂದ ತಂದ್ರೆ ನಿರ್ಮಾಲ್ಯ ಅಲ್ಲ, ನಮ್ಮದು ಕಲ್ಪನೆ. ಈಗ ತಂದಿದ್ದೇನೆ, ನಿರ್ಮಾಲ್ಯ ಹೇಗಾಗುತ್ತೆ ಮಹಾರಾಯ? ನಿರ್ಮಾಲ್ಯದಲ್ಲಿ ಯಾವ ರೂಪ ಇರಬೇಕೋ ಆ ರೂಪ ಇದೆ. ದೇವರಿಗೆ ತುಳಸಿ ಹಾಕಲಿಕ್ಕೆ ಮೊದಲು ತುಳಸಿಯಲ್ಲಿ ಇರಬೇಕಾದ ರೂಪ ಇಲ್ಲ. ದೇವರ ಮೇಲೆ ಹಾಕಿದ ಮೇಲೆ ತೆಗೆದ ತುಳಸಿಯಲ್ಲಿ ಯಾವ ರೂಪ ಇರಬೇಕೋ ಆ ರೂಪ ಇದೆ. ಅಂದ್ರೆ ಏನಾಯ್ತು, ತುಳಸಿ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಮೊದಲೊಂದು ರೂಪ, ನಂತರ ಒಂದು ರೂಪ. ಎಲ್ಲದರಲ್ಲೂ ಅಷ್ಟೇ, ಅನ್ನ ನೈವೇದ್ಯಕ್ಕಿಡ್ತೇವೆ, ಅದರಲ್ಲೂ ಒಂದು ರೂಪ. ನೈವೇದ್ಯ ಮಾಡಿದ ಮೇಲೆ ಪ್ರಸಾದ ರೂಪ ಬಂದಿರುತ್ತೆ, ಅದು ಸ್ವೀಕಾರ ಮಾಡಿದ ಕೂಡಲೇ ಬುದ್ಧಿಯ ಮೇಲೆ ಪರಿಣಾಮ ಆಗುತ್ತೆ. ಇದು ನಡೆಯುವುದು. ಅದನ್ನ ಅಂದರೆ ವ್ಯಾಸರಾಜರಿಗೆ ಪದಾರ್ಥದಲ್ಲಿರುವ ದೇವರ ರೂಪಗಳನ್ನು ನೋಡುವ ತಾಕತ್ತಿತ್ತ, ಆದ ಕಾರಣ ಹಾಗೆ ಹೇಳಿದರು. ನಾವಾದರೆ ತಗೊಂಡು ದೇವರ ಮೇಲೆ ಹಾಕಿದ್ದೇ ಹಾಕಿದ್ದಾಯಿತು. ಆದ ಕಾರಣದಿಂದ ಇನ್ನ ಹೇಳ್ತಾರೆ, ಪ್ರಾಯರು ಅಷ್ಟೇ ಮಾಡಿದರಲ್ವಾ, ಮಾಂಸ ಖಂಡ ತಂದಿಟ್ರೆ ಪ್ರೋಕ್ಷಣೆ ಮಾಡಿದರೆ ಹಣ್ಣಾಯಿತು. ಹೇಗದು ಅಂದರೆ, ದೇವರು ತಯಾರು ಮಾಡಿದ ಇಡೀ ಜಗತ್ತನ್ನ ಮೂರರಿಂದಲೇ, ರಾ ಮೆಟೀರಿಯಲ್ ನೀರು ಬೆಂಕಿ ಮಣ್ಣು ಮೂರೇ ಬಳಸಿದ, ಮುಟ್ಟಿದರೆ ಹಾಳಾಗುವ ಹೂವು ಅದರಿಂದ ಮಾಡಿದ, ಬಗ್ಗಿಸಿದರೆ ಬಗ್ಗದ ಕಬ್ಬಿಣ ಅದರಿಂದ ಮಾಡಿದ, ಒಂದೇ ರಾ ಮೆಟೀರಿಯಲ್. ಈಗ ತಯಾರು ಮಾಡಲಿಕ್ಕೆ ಯಾವನಿಗಾದ್ರೂ ಆಗತ್ತಾ ಈ ಭೂಕಂಪ ಪ್ರಪಂಚದಲ್ಲಿ, ಯಾವ ಇಂಜಿನಿಯರ್ಗಾದ್ರೂ ಆಗತ್ತಾ? ಇಂಪಾಸಿಬಲ್. ಅವ ಮಾಡಿದ ಸ್ವಾಮಿ, ಆ ಪದಾರ್ಥದಲ್ಲಿ ದೇವರ ರೂಪ, ನಾರಾಯಣಾದಿ ಐದು ರೂಪಗಳು, ವ್ಯೂಹ ರೂಪಗಳು. ಒಂದು ರೀತಿಯಲ್ಲಿ ನಿಂತರೆ ಅದು ಮಾಂಸ, ಇನ್ನೊಂದು ರೀತಿಯಲ್ಲಿ ತಿರುಗಿದರೆ ಅದು ಹಣ್ಣು. ಅಷ್ಟೇ ವ್ಯತ್ಯಾಸ. ರಾಯರು ಮಾಡಿದ್ದರೆ ಕೊಡ ನೀರು ಹಾಕಿಲ್ಲ, ನಂತರ ಪ್ರೋಕ್ಷಣೆ ಮಾಡಿ ಮಾಡಿ ನೈವೇದ್ಯ ಬೇಕಾಗಿಲ್ಲ, ಒಳಗಿರುವ ರೂಪ ಬದಲಾವಣೆ ಆಗಲಿ ಅಂತ ಪ್ರೋಕ್ಷಣೆ ಮಾಡಿದರು. ಸ್ವಾಮಿ ಬದಲಾವಣೆ ಆದ, ಪದಾರ್ಥ ಬದಲಾವಣೆ ಆಯಿತು, ಮಾಂಸ ಹಣ್ಣಾಯಿತು. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತನ ಆ ರೂಪಗಳು ನನ್ನ ಹೃದಯದಲ್ಲಿ ನಿಂತಿವೆ. ಆ ದಿಕ್ಪಾಲಕರಿಂದ ಪೂಜೆ ಗುಳುತ, ಆ ದಿಕ್ಪಾಲಕರೆಲ್ಲ ನಿಂತಿದ್ದಾರಲ್ಲ ಅಲ್ಲಿ ದೇವರು ಪೂಜೆ ತಗೊಳ್ತಾನೆ. ಯಾರ್ಯಾರು ಎಂದು ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಆ ಕಮಲದಲ್ಲಿ ಭಗವಂತನ ರೂಪಗಳು ಮೂರಿವೆ, ಒಂದು ಪ್ರಾದೇಶ, ಒಂದು ಮೂಲೇಶ, ಒಂದು ಅಗ್ರೇಶ. ಯಾರಿದ್ರೆ ನಮಗೇನು ಸ್ವಾಮಿ ಅಂತ ಹೇಳ್ತೀರಾ? ಇದು ಏನು ಮಾಡೋಣ, ಕಂಪಲ್ಸರಿ ಸಬ್ಜೆಕ್ಟ್, ಇವೆಲ್ಲ ತಿಳ್ಕೊಳ್ಳದಂಗಿದ್ರೆ ಎಂಟ್ರಿನೇ ಇಲ್ಲ, ಮೇಲಕ್ಕೆ ಎಂಟ್ರಿ ಪಾಸ್ ಕೂಡ ಕೊಡಲ್ಲ. ಇಲ್ಲ, ನಾನು ಹತ್ತು ಸಲ ಬೀಜಪಂಚಕ ಮಾಡಿದ್ದೇನೆ, ಇಪ್ಪತ್ತು ಸಲ ವಿಷ್ಣು ಪಂಚಕ, ಮರದ ಬಾಗಣ ಕೊಟ್ಟು ಕೊಟ್ಟು ಕೈಯೆಲ್ಲ ಸೌಲಭ್ಯವಾಗಿದೆ, ಏನು ಮಾಡ್ಲಿ, ಬರಲ್ಲ ಅಂದ್ರೆ ಗೆಟ್ ಔಟ್ ಅಂತ ಹೇಳ್ತಾರೆ. ನಿಂಗೆ ಬೇಕಾಗಿದ್ದು ಹೊರಗೆ ಡಸ್ಟ್ಬಿನ್ ಅಲ್ಲಿ ಕೂತಿದೆ, ಏನು ಬೇಕು ನಿನಗೆ ಸುಖ ಬೇಕು ತಗೊಂಡು ಹೋಗ ಅಲ್ಲಿಂದ, ಒಳಗೆ ಎಂಟ್ರಿ ಮಾಡಬೇಡ ಅಂತ ಹೇಳ್ತಾರೆ. ಅದು ಬೇಕಾ? ಮಿನಿಮಮ್ ನಾಲೆಡ್ಜ್ ಇರಬೇಕು, ಇಲ್ಲಾಂಗಿದ್ರೆ ಗೆಟ್ ಔಟ್ ಅಂತ ಹೇಳ್ತಾರೆ. ಮೋಕ್ಷ ಇಲ್ಲ, ಏನೂ ಇಲ್ಲ, ಇಲ್ಲೇ ತಿರುಗ್ತಾ ಬಿದ್ದಿರಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ಒಳಗೆ ರೂಪಗಳು ಮೂರಿವೆ, ಒಂದು ಪ್ರಾದೇಶ, ಒಂದು ಮೂಲೇಶ, ಒಂದು ಅಗ್ರೇಶ ಅಂತ. ಪ್ರಾದೇಶ ಅಂದ್ರೆ ಹೇಗಿರ್ತಾರೆ ಅಂದ್ರೆ, ನಮ್ಮ ಹೃದಯ ಕಮಲ ಸಹಜವಾಗಿರುವುದು ಹೇಗೆ ಅಂದರೆ, ಮುದುಡಿ ಕಳಮುಖವಾಗಿರುತ್ತೆ. ಆನೇಕ ಮಂದಿರಲ್ಲಿ ಕೊಟ್ಟಿರ್ತಾರೆ, ಸಾಧ್ಯ ಆದರೆ ಓಂಕಾರದಿಂದ ಆ ಕಮಲ ಮೇಲ್ಮುಖ ಮಾಡಿ, ಸಾಧ್ಯ ಆದರೆ ಅದೇ ವೀಪ್ ಪಾಸಿಬಲ್ ಅಂತ ಹಾಕೋಬೇಕು ನಾವು. ಸಾಧ್ಯ ಆದರೆ ಆ ಹೃದಯ ಕಮಲ ಅರಳುವಂತೆ ಮಾಡಿ ಅವಾಗ ದೇವರು ಕಾಣುತ್ತಾರೆ, ಆ ದೇವರನ್ನ ಪ್ರತಿಮಾದಲ್ಲಿ ಆವಾಹನೆ ಮಾಡಿ ಅಂತ ಹೇಳ್ತಾರೆ. ಅಲ್ಲ, ಅರಳಿದ್ದು ನಮಗೇನು ಗೊತ್ತಾಗಲ್ಲ, ಹೋಗ್ಲಿ ಚಿಂತನೆ ಆದ್ರೂ ಮಾಡಿ, ಓಂಕಾರ ಹೇಳಿ ಮೇಲಕ್ಕೆ ಬಂತು, ಬಂತೋ ಇಲ್ಲೋ ಗೊತ್ತಿಲ್ಲ, ಬಂತು ಅಂತ ಚಿಂತನೆ ಮಾಡಿ, ಇನ್ನೊಂದು ಸಲ ಓಂಕಾರ ಹೇಳಿ ಅರಳಿತು ಅಂತ ಚಿಂತನೆ ಮಾಡಿ, ಅದರೊಳಗೆ ದೇವರಿದ್ದಾರೆ ಅಂತ ಚಿಂತನೆ ಮಾಡಿ ಅವರನ್ನ ಕರೆಯಿರಿ ಅಂತ ಇಷ್ಟು ಹೇಳುತ್ತಾರೆ. ಹಾಗಾದರೆ ಆ ಹೃದಯ ಕಮಲ ಏನಿದೆ ಅದರ ಆಕಾರದಲ್ಲೇ ಇರುವಂಥವ, ಅಷ್ಟೇ ರೂಪದಿಂದ ಇರುವವ ಪ್ರಾದೇಶ. ಅವನ ಪರಿಮಾಣ ಸೈಜ್ ಎಷ್ಟು ಅಂದ್ರೆ ಹೇಳುತ್ತಾರೆ, ಚೋಟುದ್ದ. ಚೋಟು ಅಂದ್ರೆ ಎಷ್ಟು? ಅಂದರೆ ಈ ಬೆರಳು ಈ ಬೆರಳಿಗೆ ಮಧ್ಯೆ ಇರುವುದು, ಇದು ಚೋಟುದ್ದ. ಕೆಲವರು ಚೋಟು ಅಂದ್ರೆ ಈ ಇದು ಬಂದು ನೋಡ್ಕೊಳ್ತಾರೆ, ಇಷ್ಟು ದೊಡ್ಡ ಇಲ್ಲ, ಇದೆಲ್ಲ ಸೇರಿ ಇಷ್ಟು ಚೋಟು, ಇಷ್ಟು ಉದ್ದ ನಮ್ಮ ಹೃದಯ ಕಮಲದ್ದು. ಆ ರೀತಿಯಲ್ಲಿ ಯಾರಿದ್ದಾರೆ ಅಂದ್ರೆ, ಪ್ರಾದೇಶ ನಾಮಕ ಭಗವಂತ ಚತುರ್ಭುಜ ನಾರಾಯಣನಿದ್ದಾನೆ. ಇನ್ನು ಕಮಲದೊಳಗೆ ಯಾರಿದ್ದಾರೆ ಅಂದ್ರೆ, ಕಮಲ ಬಿಚ್ಚಿದರೆ ಕಮಲದ ಬುಡ, ಆ ಬುಡದಲ್ಲಿ ಮೂಲೇಶ ನಾಮಕ ಭಗವಂತನಿದ್ದಾನೆ. ಮೂಲೇಶ ನಾಮಕ ಭಗವಂತ ಆತನ ಸೈಜ್ ಎಷ್ಟು ಅಂದ್ರೆ, ಅಂಗುಷ್ಟ ಅಗ್ರಮೂರ್ತಿ. ಅಂಗುಷ್ಟ ಅಂದ್ರೆ ಎಷ್ಟು ಹೇಳಿ? ಅಲ್ಲ, ಸರಿಯಾಗಿ ತೋರ್ತಾ ಇಲ್ಲ. ಅಲ್ಲ, ಇಷ್ಟ ಇಷ್ಟ ಇಷ್ಟೇ, ಇಷ್ಟು ಎಷ್ಟು ಜನ ಪರ್ಸೆಂಟೇಜ್ ಇಷ್ಟು? ಅಂಗುಷ್ಟ ಅಂದ್ರೆ ಇಷ್ಟು, ಅಂಗುಷ್ಟದ ಅಗ್ರ ಅಂದ್ರೆ ಇಷ್ಟು, ಇಷ್ಟೇ ಸೈಜು ಮೂಲೇಶ ನಾಮಕ ನಾರಾಯಣ. ಆ ಮೂಲೇಶ ನಾಮಕ ನಾರಾಯಣ ಅಷ್ಟಭುಜ, ಆ ಚಿಕ್ಕ ರೂಪ ಎಂಟು ಭುಜ ಧಾರಣೆ ಮಾಡಿಕೊಂಡು ಎಂಟು ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಅಷ್ಟಭುಜ ನಾರಾಯಣ. ಆತನ ಪಾದ ಬಲಪಾದದ ಹೆಬ್ಬೆರಳು, ಹೆಬ್ಬೆರಳಿನ ಮೇಲೆ ಪ್ರಾಣ, ಚಿಕ್ಕ ರೂಪ. ಆ ಪ್ರಾಣದೇವರ ಬಲಪಾದದ ಹೆಬ್ಬೆರಳಿನ ಮೇಲೆ ಜೀವ. ನಮ್ಮ ಅಡ್ರೆಸ್ ಕೊಡ್ತಾ ಇದ್ದಾರೆ, ಮೂಲೇಶನ ಪಾದ ಮೂಲದ ಲಿಪ್ಪ, ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ. ಸ್ವೆಟರ್ ತರ ಲಿಂಗ ದೇಹ ಅನಿರುದ್ಧ ದೇಹ ಹೊದ್ದುಕೊಂಡಲ್ಲಿ ಕೂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತಲ್ಲ ನಾವು ಹುಟ್ಟಿ, ಇಷ್ಟವರೆಗೂ ಪೂರ್ಣ ಅಡ್ರೆಸ್ಸೇ ಗೊತ್ತಿಲ್ಲ, ಇಲ್ಲಿ ದೂರ ಗೊತ್ತಿಲ್ಲ, ಎಷ್ಟು ಇದಾಗಿ ಬದುಕ್ತಾ ಇರ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದ ಏನು ಮಾಡುತ್ತಾನೆ ಮೂಲೇಶ ನಾಮಕ ಭಗವಂತ ಅಂದರೆ, ಪ್ರಾಣದೇವರನ್ನು ಹೊತ್ತು ಆ ಪ್ರಾಣದೇವರ ಪಾದದಲ್ಲಿ ಜೀವನನ್ನು ಹೊತ್ತುಕೊಂಡು ತಾನು ಒಂದು ಕಡೆ ಇರಲ್ಲ, ಎಂಟು ದಳಗಳಿಗೆ ಸಂಚಾರ ರೌಂಡ್ ಹಾಕ್ತಾನೇ ಇರ್ತಾನೆ. ಯಾಕಪ್ಪ ಸುಮ್ಮನೆ ಕೊಡ್ಬೋದಲ್ಲ ಅಂದ್ರೆ ಹೇಳ್ತಾರೆ, ಒಂದೊಂದು ಬುದ್ಧಿ ನಮಗೆ ಬರಬೇಕಾದ್ರೆ ಒಂದೊಂದು ದಳಕ್ಕೆ ಬರಬೇಕು ರಾಮ ಭಗವಂತ. ಪೂರ್ವ ದಿಕ್ಕಿ ಬಂದರೆ ಧರ್ಮದ ಬುದ್ಧಿ ಹುಟ್ಟುವುದು. ಧರ್ಮದ ಬುದ್ಧಿ ಬಂತ, ಇಲ್ಲಿ ದೇವರು ಬಂದಾರೆ ಅಂತ. ಅಗ್ನಿಯ ದಿಕ್ಕಿಗೆ ಬಂದ್ರ ಗೊತ್ತು, ನಿದ್ರಾ ಆಲಸ್ಯ ಹಸಿವೆ ತೃಷೆ ಈ ನಾಲ್ಕು ಬರುತ್ತೆ. ಅದು ಬಂತ ಪ್ರವಚನದಲ್ಲಿರುವಾಗಲೇನೆ, ಅಗ್ನಿ ಮೂಲೆಗೆ ಬರ್ತಾ ಇದ್ದಾರೆ ದೇವರು ಅಂತ ಅರ್ಥ. ಇನ್ನು ಯಮಧರ್ಮರಾಜರ ದಕ್ಷಿಣ ದಿಕ್ಕಿಗೆ ಸ್ವಾಮಿ ಬಂದು ನಿಂತರೆ ಸಂಭರಿತ ಕೋಪಾಟೋಪ ತೋರುವುದು, ಆರ್ಭಾಟ ಬೇಕರ ತಾಂಡವ ಆಗ್ಬಿಡ್ತಾ ಇರುತ್ತೆ, ಇಲ್ಲಿದ್ದಾರೆ ಅಂತ ಅರ್ಥ. ಇನ್ನ ನಿವೃತ್ತಿಯಲ್ಲಿ ಬರೇ ಪಾಪಗಳ ಮಾಳ್ಪ, ಇದೆಲ್ಲ ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಹೇಳಿದ ರಹಸ್ಯಗಳು ಪ್ರಮಾಣ ಸಹಿತವಾಗಿ ಬರೀತಾರೆ ದಾಸರು. ಹಾಗಾದರೆ ನಿವೃತ್ತಿ ಹತ್ರ ಬಂದಾಗ ಅವರು ಪಾಪಕರ್ಮಗಳನ್ನು ಮಾಡಿಸ್ತಾರೆ. ವರುಣನಲ್ಲಿ ವಿನೋದ ಹಾಸ್ಯವು ಒಳ್ಳೆ ಹಾಸ್ಯ ನಗುತ್ತಾ ಇದ್ದಾರೆ. ಯಾರನ್ನ ನೋಡಿದ್ವು ಸುಮ್ಮನೆ ನೋಡಿ ಹೋಗೋದು ಅಭ್ಯಾಸ, ಈಗ ನಗುತ್ತಾ ಇದ್ರೆ ಸ್ವಾಮಿ ಅಲ್ಲಿ ನಿಂತಿದ್ದಾನೆ ಅದಕ್ಕೆ ನಗ್ತಾ ಇದ್ದಾನೆ ಇವ ಅಂತ ಅವ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋದ್ರೆ ಆಯಿತು. ಇನ್ನ ತಿರುಗ್ತಾನೆ ಇರ್ತಾರೆ, ಎಲ್ಲರೂ ತಿರುಗ್ತಾನೆ ಇರ್ತಾರೆ. ಗಮನಾಗಮನ ವಾಯುವಿನಲ್ಲಿ ಗಮನಾಗಮನ, ಎಷ್ಟು ಜನ ರೋಡಲ್ಲಿ ನಿಂತ್ಕೊಂಡ್ರೆ ಆಯ್ತು, ಎಲ್ಲರಲ್ಲಿ ವಾಯುದೇವರು ನಿಂತ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಆಗಲ್ಲ, ತಿರುಗ್ತಾ ಇರ್ತಾನೆ. ಕುಬೇರನಲ್ಲಿ ಧರಣಿ ಕನ್ಯಾದಾನಗಳ ಮಾಡುವ ಬುದ್ಧಿ ಪುಟ್ಟುವುದು ಅಂತ ಹೇಳ್ತಾರೆ. ಈಶ್ವರ ರುದ್ರದೇವರಲ್ಲಿ ಬಂದ್ರೆ ಪರಮ ವೈರಾಗ್ಯ ಬರುತ್ತೆ, ಈ ರೀತಿಯಲ್ಲಿ ಹೇಳುತ್ತಾ ಇದ್ದಾರೆ. ಆ ದಿಕ್ಪಾಲಕರಿಂದ ಪೂಜೆಗೊಳುತ್ತ ಪದೋಪದಿಗೆ ಬಂದು ಪ್ರಹರಿಯ ತಿರುಗುತ್ತ ಭಗವಂತ ಸದಾ ಕಾಲದಲ್ಲಿ ವಿಹಿತ ಅವಿಹಿತ ಮಾಡ್ಪ, ಯಾವುದು ಒಳ್ಳೆಯದೋ ಕೆಟ್ಟದೋ ಎಲ್ಲ ಮಾಡಿಸ್ತಾ ಬರ್ತಾನೆ. ಅದೇ ಇದು ನಮಗೇನಾ ಎಲ್ಲರಿಗೂ ಇಷ್ಟೇನಾ? ಎಲ್ಲರಿಗೂ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೂ ಇಷ್ಟೇನಾ, ನಮಗೂ ಅಷ್ಟೇನಾ? ಅಂದ್ರೆ ಇದು ಮೀರ ಲೊಷವಲ್ಲ ವಿಧಿ ಭವ ನಿರ್ಜರರು, ಇದೇ ಮಾರ್ಗದಿಂದ ಸಂಚರಿಸುವರು, ಇದೇ ಮೂಲ ಪ್ರತಿಪದಕ್ಕೆ ಅಭಿಮುಖನಾಗಿ ಪ್ರಾಣ ಪಾದವ ಆಶ್ರಯಿಸಿ ಇಪ್ಪ ಜೀವ ತಾನು. ಇಷ್ಟು ಹೇಳಿ ಈ ಕಮಲದ ಸುತ್ತು ಐದು ದ್ವಾರಗಳಿವೆ ಅಂತ ಹೇಳ್ತಾರೆ. ಐದು ದ್ವಾರಗಳಲ್ಲಿ ಅಂದ್ರೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಅಂತ, ಊರ್ಧ್ವ ದ್ವಾರವು ನಿಂತಿದೆ ಅಲ್ಲಿ. ಐದು ದ್ವಾರದಲ್ಲಿ ಐದು ರೂಪದಿಂದ ಪ್ರಾಣದೇವರು ನಿಂತಿದ್ದಾರೆ. ಐದು ದ್ವಾರದಲ್ಲಿ ಪಂಚರೂಪನಾದ ಬೋಧ ಮೂರ್ತಿ ಪ್ರಾಣ ಉಂಟು ಕೇಳಿ. ಬೋಧಮೂರ್ತಿ ಅಂದ್ರೆ ಇದು ಬೋಧಮುದ್ರ, ಈ ಬೋಧಮುದ್ರೆಯನ್ನು ಇಟ್ಟುಕೊಂಡು ಪ್ರಾಣದೇವರ ಐದು ರೂಪಗಳು ನಿಂತಿವೆ. ಮೊದಲ ದ್ವಾರದಲ್ಲಿ ಅಂದ್ರೆ ಹೃದಯದ ಪೂರ್ವ ದ್ವಾರದಲ್ಲಿ ಪ್ರಾಣ ನಾಮಕ ಪ್ರಾಣದೇವರು ನಿಂತಿರ್ತಾರೆ, ಅಲ್ಲಿ ಉಪದೇಶ ಕೊಡುತ್ತಾರೆ. ಪ್ರಾಣಾನಶ್ರಯದಿ ಪುಷ್ಕರಾಧ್ಯರು ಅನಿರುದ್ಧನ ನೋಳ್ಪಾರಯ್ಯ, ಪೂರ್ವ ದ್ವಾರದಿಂದ ಪ್ರತಿಯೊಬ್ಬರ ಹೃದಯದಲ್ಲಿ ಪುಷ್ಕರಾದಿ ದೇವತೆಗಳು ನಿಂತಿರ್ತಾರೆ, ಅವರು ಆ ಪ್ರಾಣದೇವರ ಮೂಲಕ ಅನಿರುದ್ಧನನ್ನು ಉಪಾಸನೆ ಮಾಡುತ್ತಾರೆ. ಸುದಕ್ಷಿಣ ದ್ವಾರದಲ್ಲಿ ಅಪಾನ ಅಂತರ್ಗತ ಪ್ರದ್ಯುಮ್ನನ ನೋಳ್ಪರು ಋಷಿಗಳೆಲ್ಲ, ದಕ್ಷಿಣ ದ್ವಾರದಲ್ಲಿ ಅಪಾನ ಅಂತರ್ಗತ ಪ್ರದ್ಯುಮ್ನನ್ನ ಋಷಿಗಳೆಲ್ಲ ನೋಡುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ಆ ದರದಲ್ಲಿ ಕೇಳು ಮೂರನೇ ದ್ವಾರದಲ್ಲಿ ಅರೆದಳ್ಳನ ವ್ಯಾನಾಂತರ್ಗತ ಸಂಕರ್ಷಣನ್ನ. ಮೂರನೇ ದ್ವಾರ ಅಂದ ಪಶ್ಚಿಮ, ಪಶ್ಚಿಮ ದ್ವಾರದಲ್ಲಿ ವ್ಯಾನಾಂತರ್ಗತ ಸಂಕರ್ಷಣನನ್ನ ಯಾರು ಚಿಂತನೆ ಮಾಡುವುದು ಅಂದ್ರೆ ವಿಧಿಯಿಂದ ನೋಳ್ಪರು ಪಿತೃದೇವತೆಗಳು, ಪಿತೃಗಳೆಲ್ಲ ನಮ್ಮ ಹೃದಯದಲ್ಲಿ ನಿಂತಿದ್ದಾರೆ. ಮುದದಿಂದ ತಿಳಿಯುವುದು ನಾಲ್ಕನೇ ದ್ವಾರದಲ್ಲಿ ಜಗದ ಸೂತ್ರ ನೆನಪ ಸಮಾನಾಂತರ್ಗತನಾದ ವಾಸುದೇವನ ತುತಿಪರು ಗಂಧರ್ವ ಗಣರು. ಉತ್ತರ ದಿಕ್ಕಿನಲ್ಲಿ ಸಮಾನಾಂತರ್ಗತ ವಾಸುದೇವರನ್ನ ಸ್ತೋತ್ರ ಮಾಡುತ್ತಾರೆ ಗಂಧರ್ವಾದಿಗಳು. ಇನ್ನ ಐದನೇ ದ್ವಾರ ಊರ್ಧ್ವ ಭಾಗದಲ್ಲಿಪ್ಪದು ಉದಾನಾಂತರ್ಗತ ಲಕ್ಷ್ಮೀ ನಾರಾಯಣನ ಮದನ ವೈರಿ ಮಿಕ್ಕ ಸುರರೆಲ್ಲ ಬಂದಿಪ್ಪರು. ರುದ್ರಾದಿ ದೇವತೆಗಳೆಲ್ಲ ಆ ವಿಶೇಷವಾಗಿರತಕ್ಕಂಥ ಉದಾನಾಂತರ್ಗತ ನಾರಾಯಣನನ್ನ ಸ್ತೋತ್ರ ಮಾಡುತ್ತಾರೆ. ನಮ್ಮ ಹೃದಯದಲ್ಲಿ ಎಲ್ಲರೂ ಇದ್ದೇ ಇದ್ದಾರೆ, ಇದನ್ನು ಚಿಂತನೆ ಮಾಡಿ ಅಂದ್ರು. ಸರಿ, ಹೃದಯ ಕಮಲ ಹೇಳಿ ಆಯಿತು, ಅದರ ಸುತ್ತು ಐದು ದ್ವಾರಗಳು ಹೇಳಿ ಆಯಿತು, ಇದರ ಮೇಲೆ ಹೇಳುತ್ತಾರೆ, ಇದರ ಮೇಲೆ ಮೂರು ಮಂಡಲ ಉಂಟು ಕೇಳಿ. ನೋಡಿ, ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ಇಷ್ಟೇ ಇಷ್ಟು, ಇದರೊಳಗೆ ಕಮಲ, ಕಮಲ ಸುತ್ತು ಐದು ದ್ವಾರಗಳು, ಅದರ ಮೇಲೆ ಮೂರು ಮಂಡಲಗಳು ಪ್ಲೇಟ್ ಇತ್ತಂತೆ. ಯಾವುದು? ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ ಅಂತ ಮೂರಿವೆ. ಸೂರ್ಯಮಂಡಲ ದ್ವಾದಶ ಕೋಣ ಮಂಡಲ, ಚಂದ್ರಮಂಡಲ ವರ್ತುಲ ಮಂಡಲ, ಅಗ್ನಿಮಂಡಲ ತ್ರಿಕೋಣ ಮಂಡಲ. ಈ ಮೂರು ಮಂಡಲ ಮೇಲೆ ಅಲ್ಲ, ಇನ್ನೆಷ್ಟಿದ್ರಿ ಅಂತ ಹೇಳ್ತೀರಾ? ಆ ಹೇಳ್ತಾ ಇದ್ದಾರೆ, ಇದರ ಮೇಲೆ ಮತ್ತಿದರ ಮೇಲೆ ವಿಶಾಲ ದೇಶ ಉಂಟು. ಬಹಳ ದೊಡ್ಡ ಸ್ಪೇಸ್ ಇದೆಯಪ್ಪ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡ್ಲೇಬೇಕು ಅಂತಲ್ಲ, ಯಾವಾಗಾದ್ರೂ ಸರಿ ಟೈಮ್ ಸಿಕ್ಕಾಗ. ನಾವು ಬಹಳ ಬಿಜಿ ಆಗಿರ್ತೇವೆ, ಯಾವಾಗಾದ್ರೂ ಕಣ್ಣು ಮುಚ್ಚಿ ಚಿಂತನೆ ಮಾಡಿ 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 ಸ್ವಲ್ಪ ಒಳಗೆ ಏನಿದು ಹೇಳಿದ್ದು ಕರೆಕ್ಟ ಅಲ್ಲ ಅಂದ್ರೆ ನೋಡ್ಲಿಕ್ಕಾದ್ರೂ ಕಣ್ಣು ಮುಚ್ಚೋಣ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಮತ್ತಿದರ ಮೇಲೆ ವಿಶಾಲ ದೇಶ ಉಂಟು. ಅಲ್ಲಿ ಯಾರಿದ್ದಾರೆ? ಹೇಳ್ತಾ ಇದ್ದಾರೆ, ಆ ಪ್ರದೇಶದಲ್ಲಿ ನೂರು ಕಂಬದ ತೇರು. ಯಾವಾಗ ಇಮ್ಯಾಜಿನ್ ಮಾಡ್ಲಿಕ್ಕಾಗುತ್ತೆ ನಾವು? ಇಲ್ಲಿ ನೂರು ಕಂಬ, ಒಂದು ಕಂಬ ಕಡಿಮೆ ಇಲ್ಲ, ಬೇಕಾದ್ರೆ ಕೌಂಟ್ ಮಾಡಿ, ನೂರು ಕಂಬದ ತೇರು. ಅದಕ್ಕೆ ಗೋಪಾಲದಾಸರು, ಶ್ರೀನಿವಾಸ ಇವರಿಗೆ ಚೂರು ಏನೋ ಮಾಡಿಸಿದ, ದರ್ಶನ ಕೊಡದಂತೆ ಸಿಟ್ಟಾದರು. ಅದಕ್ಕೆ ಸ್ವಾಮಿ ರಥದಲ್ಲಿ ನಿಂತೇ ಬಿಟ್ಟ, ದಾಸರು ಬರುವವರೆಗೆ ಬರಲ್ಲ ಅಂತ. ದಾಸರು ಬಂದ್ರು, ಏನೋ ಸ್ವಾಮಿ ನೀವು ಕರೆದ್ರೆ ಬರ್ತಾರಂತೆ, ಎಷ್ಟು ದೂಡಿದ್ರು ರಥ ಹೋಗ್ತಾ ಇಲ್ಲ. ಆಗ ಕರೆದರು, ರಥದಿಂದ ರಥಕ್ಕೆ ಬಾರಯ್ಯ ಹರಿಯೇ ಅಂದ್ರು. ಎಲ್ಲರೂ ಹಿಂಗ್ ನೋಡಿದ್ರು, ಒಂದೇ ರಥ ಇರೋದು, ಒಂದು ರಥದಿಂದ ಇನ್ನೊಂದು ರಥಕ್ಕೆ ಎಲ್ಲಿಂದ ಬರ್ತಾರೆ ಅಂತ. ನಿಮಗೆ ಗೊತ್ತಿಲ್ಲ, ಒಳಗೆ ಒಂದು ರಥ ಕೂತಿದೆ, ಅಲ್ಲಿಂದ ಇಲ್ಲಿಗೆ ಬಾ ಅಂತ ಸ್ವಾಮಿಯನ್ನ ಕರೆದದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಪ್ರದೇಶದಲ್ಲಿ ನೂರು ಕಂಬದ ತೇರು, ಉದಯಾರ್ಕ ಅನಂತದಂತೆ ಪೊಳವುವುದೋ. ಅನಂತ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಎಷ್ಟು ಪ್ರಕಾಶ ಇರಬೇಕೋ ಅಷ್ಟು ಹೊಳೆಯುತ್ತಾ ಇದೆ ನಮ್ಮ ಹೃದಯದಲ್ಲಿ ತೇರು. ಅಲ್ಲಿ ಹೇಳ್ತಾರೆ, ಆ ತೇರಿಗೆ ಚಿನ್ನದ ದಾಮದಿಂದ ವಿರಾಜಿಸುವ ಘಂಟಾನಾದದಿಂದೆಸಗುತ್ತಿದೆ, ಮುತ್ತಿನ ಗೊಂಚಲದಿಂದ ಬೆಳಗುತ್ತಿದೆ ಚಂದ್ರ ಪ್ರಕಾಶದಂತೆ. ಬಂಗಾರದ ಹಗ್ಗದಿಂದ ಘಂಟೆಗಳು ಕಟ್ಟಿದ್ದಾರಂತೆ, ಮುತ್ತಿನ ಗೊಂಚಗಳು ಕಟ್ಟಿದ್ದಾರೆ. ಸೆಳೆಯಲಿಕ್ಕೆ ಹಗ್ಗ, ಬಂಗಾರದ ಹಗ್ಗ, ಈ ಬಂಗಾರ ಅಲ್ಲ, ನಮ್ಮ ಹೃದಯದಲ್ಲಿ ಇರಬೇಕಾದ ಬಂಗಾರ, ಆ ಬಂಗಾರ ಅಪ್ರಾಕೃತ ಬಂಗಾರ ಕೂತಿದೆ. ಹೇಳ್ತಾ ಇದ್ದಾರೆ, ಮುದದಿ ಶೋಭಿತವಾದ ರಥದ ಮಧ್ಯ ಅದ್ಭುತವಾದ ಮಹಿಮ ಪ್ರಾಜ್ಞಾನಾಮಕ ತಾನು. ಅಗ್ರೇಶ ನಿಂತಿದ್ದಾನೆ, ಆತನ ಸೈ ಎಷ್ಟಪ್ಪ ಅಂದ್ರೆ ಅಂಗುಷ್ಠ ಮಾತ್ರ ಮೂರುತಿ, ಎಷ್ಟು ಹೆಬ್ಬೆರಳಿರುತ್ತೋ ಆ ಸೈದಲ್ಲಿ ಸ್ವಾಮಿ ಇದ್ದಾನೆ. ಅದ್ಭುತವಾದ ಮಹಿಮ ಪ್ರಾಜ್ಞಾನಾಮಕ ತಾನು, ವಿಧಿಭವಾದಿಗಳಿಂದ ಪೂಜೆಗೊಳ್ಳುತ್ತಾ ಒದಗಿ ತುತಿಪ ಜನಕ್ಕೆ ಅಭಯ ಕೊಡುವನಾಗಿ. ಈ ತೆರವಿ ನಿಂದಿಷ್ಯ ಕರುಣಾವನಧಿ ಹರಿ. ಇನ್ನ ಪ್ರಾದೇಶ ನಾಮಕ ಭಗವಂತನ ಕುರಿತು ಹೇಳುತ್ತಾರೆ, ಪ್ರಾದೇಶ ಪರಿಮಿತ ಹರಿ ತಾನು ನಿಂದು ಈ ದೇಹ ರಕ್ಷಿಪನು ನಾಳದಲ್ಲಿ ನಿಂತು. ಸರಿ, ಇವೆಲ್ಲ ನಮಗ್ಯಾಕಪ್ಪ ಏನೋ ಹೇಳ್ತಾ ಇದ್ದೀರಾ? ಇಲ್ಲ, ಹೈ ಲೆವೆಲ್. ನಾವು ಪುರಾಣ ಕೇಳಿದ ಮೇಲೆ ಸ್ವಲ್ಪ ಬೈಫರ್ಕೇಟ್ ಮಾಡುತ್ತೇವೆ, ಎಲ್ಲ ಕೇಳ್ತೇವೆ. ಇದೆಲ್ಲ ದೊಡ್ಡವರಿಗೆ, ನಮಗೆ ನಾವು ಮಾಮೂಲೆ, ನಾವು ಹೀಗೆ ಇರೋಣ, ಅವ್ರು ಹಾಗೆ ಇರಲಿ, ನಾವು ದೊಡ್ಡವರಂತ ಆಗೋದೇ ಬೇಡ, ನಾವಂತೂ ಹೀಗೆ ಇರಬೇಕು. ನಮ್ ಜೊತೆಗೆ ಎಲ್ಲರೂ ನಾವು ಅಂದ್ಕೊಳ್ಳೋದಷ್ಟೇ ಅಲ್ವಾ? ಇಲ್ಲ, ದೊಡ್ಡವ್ರದ್ರಿ ಉಪಾಸನೆ ನಮ್ದಲ್ಲ, ನಾವು ಮಾಡಬೇಕಾಗಿದ್ದು ನಮ್ ದಾಸರು ಕೊಟ್ಟಿದ್ದಾರೆ, ದೇವತೆಗಳು ಹೀಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಮ್ಗೆ ಕೊಡ್ಬೇಕು? ನೀವು ಚಿಂತನೆ ಮಾಡಿದ್ರೆ ನಮಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ವಿಧಿಭವ ಸುರರಿಂದ ವಂದಿತನಾಗಿ ಹರಿ ಹೃದಯದೊಳಗೆ ಇರಲು ತಿಳಿಯದಲೆ. ಈ ರೀತಿ ಗೊತ್ತಿಲ್ಲದೆ ಉದಯಾಸ್ತಮಾನ ಬರಿದೆ ಸಾಧನ ಮಾಡುವನ್ನ, ಬೆಳಗ್ಗೆನ ಮಾಡಿದ್ದೇ ಮಾಡಿದ್ದು, ಪೂಜಾ ಗಂಟಾ ಬಾರಿಸಿದ್ದೆ, ಎಲ್ಲಾ ಸಾಧನೆ ಮಾಡಿದ್ದೆ, ಉಪವಾಸ ವನವಾಸ ಎಲ್ಲ ಮಾಡ್ತಾ ಇದ್ದಾರೆ, ಇದು ಮಾತ್ರ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೃದಯದೊಳಗೆ ಇರಲು ತಿಳಿಯದಲೆ ಉದಯಾಸ್ತಮಾನ ಬರಿದೆ ಸಾಧನೆ ಮಾಡುವನ್ನ ಹದುಳ ತನಕ ನಾನೇನೆಂಬೆನು, ಪರ ಮೂರ್ಖ ತನಕ ನಾನೇನ್ ಮಾಡ್ತೇನೆ ಅಂತ. ಉದಯಾರ್ಥ ಪ್ರಭಾ ಗುರು ವಿಜಯ ವಿಠಲನ್ನ ಒದಗಿ ಬೇಡಿಕೋ ತೃಪ್ತನಾಗು ಎಂದು. ಈ ರೀತಿಯಲ್ಲಿ ಹೃದಯದಲ್ಲಿ ಭಗವಂತನ ರೂಪ ನಿಂತಿದೆ ಅಂತ ತೋರಿಕೊಡ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಎಷ್ಟು ಕಮಲ ಪರಿಚಯ ಆಯಿತು, ಶಿರಸ್ಸಿನ ಮೇಲೆ 12, ಶಿರಸ್ಸಿನಲ್ಲಿ 1000, ಭೂಮಧ್ಯದಲ್ಲಿ 2, ಕಂಠದಲ್ಲಿ 16, ಉರಸ್ಸಿನಲ್ಲಿ 12, ಹೃದಯದಲ್ಲಿ 8. 8ರಲ್ಲಿ ಏನೇನಿದೆ ಪರಿಚಯ ಮಾಡಿಕೊಟ್ರು. ಅದಕ್ಕೆ ಇವತ್ತು ಚಿಂತನೆ ಮಾಡಿಬಿಡೋಣ. ಇವತ್ತು ಊಟ ಇದೆಯಲ್ವಾ, ನಾಳೆ ಇಲ್ಲ, ರಾತ್ರಿ ಇಲ್ಲ ಅಷ್ಟೆ. ಏನ್ ಹೇಳಬೇಕು ಗ್ರಹಣದ್ದು, ನಿಮ್ಗೆ ಗೊತ್ತಿದ್ದೇವೆಲ್ಲ, ಮಧ್ಯಾಹ್ನ 3 ಗಂಟೆ ಒಳಗೆ ಊಟ ಮುಗಿಸಿಬಿಡಿ. ಗುರುಗಳಿಗೆ ಹಸ್ತೋದಕ ಇಲ್ಲ, ನಮಗೆ ಹಸ್ತೋದಕ ಇದೆ, ಅವರಿಗೆ ಇಲ್ಲ. ನಾವು ಊಟ ಮಾಡಬಹುದು, ಯಾಕಂದ್ರೆ ಅವ್ರಿಗೆ ಹಸ್ತೋದಕ ಕೊಡಬೇಕಾದ್ರೆ ನಾವು ಇರಬೇಕಾದ್ದರಿಂದ. ಅದಕ್ಕೆ ನಮಗೆ ಊಟ ಇದೆ, ಮಧ್ಯಾಹ್ನ 3ರೊಳಗೆ 3 ಗಂಟೆ ಮೇಲೆ ವೇದಾರಂಭ. ಯಾರಾದ್ರೂ ಪೂರ ಚಿಕ್ಕ ಹುಡುಗರು, ಅದ ಮೇಲೆ ಮುದುಕರು, ಪೂರ ಮುದುಕರು, ರೋಗ ತೊಂದರೆ ಇರುವವರು, ಗರ್ಭಿಣಿ ಸ್ತ್ರೀಯರು, ಇವರಿಗೆ ಮಾತ್ರ 8 ಗಂಟೆವರೆಗೆ ಪರ್ಮಿಷನ್ ಇದೆ. ರಾತ್ರಿ 8 ಗಂಟೆವರೆಗೆ ಪರ್ಮಿಷನ್ ಇದೆ. ಅದು ಕೂಡ ಪರ್ಮಿಷನ್ ಇದೆ ಅಂತ ಹೊಟ್ಟೆ ತುಂಬಾ ತಿನ್ಲಿಕ್ಕಿಲ್ಲ, ಚೂರು ಆಹಾರ ಆಗ ತಗೊಳ್ಳಿಕ್ಕೆ, ಮಧ್ಯಾಹ್ನವೂ ಊಟ ಮಾಡಿ ಸಂಜೆಯೂ ಚೂರು ತಗೊಳ್ಳಿಕ್ಕೆ ಅವಕಾಶವಿದೆ. ನಮಗಂತೂ ಪೂರ್ಣ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ರಾತ್ರಿ ಗ್ರಹಣ ಮೋಕ್ಷ ಎಲ್ಲ ಗೊತ್ತು ನಿಮಗೆ. ಬೆಳಿಗ್ಗೆ ಯಥಾ ಪ್ರಕಾರ ಮಾಮೂಲಾಗಿ ಪೂಜಾ ಊಟಾದಿಗಳು ಇದ್ದೇ ಇದೆ. ಬೆಳಿಗ್ಗೆ ಪಾರಣೆಯಂತೆ ಮಾಡುವುದೇನು ಇಲ್ಲ ಅಂತ ಕಾಣುತ್ತೆ. ಮಾಮೂಲು ಊಟವೇ ಪಾರಣೆ ದ್ವಾದಶಿಕರ ಏನಿಲ್ಲ, ಒಪ್ಪತ್ತೇ ಊಟ ಬಿಟ್ಟದ್ರಿಂದ. 2 ಒಪ್ಪತ್ತು ಬಿಟ್ಟಿದ್ರೆ ಪಾರಣೆ ಆಗ್ತಿತ್ತೇನೋ, ಒಪ್ಪತ್ತೇ ಬಿಟ್ಟದ್ರಿಂದ ಮಾರನೇ ದಿವಸ ಆದಷ್ಟು ಬೇಗ ಊಟ ಅಷ್ಟೆ. ಶ್ರೀಕೃಷ್ಣಾರ್ಪಣ ನಾರಾಯಣ. ಇವತ್ತು ಹೇಳಿದ್ರು